啊。啊。रात्रिहि व्यख्यादायति पुरुत्रा देव्या अक्षभिः ವಿಶ್ವ ಅಧಿ ರಾತ್ರಿ ಸೂಕ್ತವನ್ನು ದುಃಸ್ವಪ್ನದ ಕಂಡಾಗ ಮತ್ತು ದುಶ್ಚಕನಗಳ ಕಂಡಾಗ ಜಪ ಮಾಡಿದರೆ ಅಪಮೃತ್ಯು ಪರಿಹಾರ, ಕಾಲಮೃತ್ಯುವಾಗಿದ್ದರೆ ಸದ್ಗತಿ ಪ್ರಾಪ್ತಿ ಅಂತ ಹೇಳಿದರು. ಅದಕ್ಕೆ ಆಚಾರ್ಯರು ಹೇಳಿದ ಅರ್ಥವನ್ನೆಲ್ಲ ಜೋಡಿಸಿ ಆಚಾರ್ಯ ಶ್ಲೋಕ ರೂಪದಲ್ಲಿ ಅದಕ್ಕೆ ಅರ್ಥ ಬರೆದಿದ್ದಾರೆ. ಅದಕ್ಕೆಲ್ಲ ಸಂಬಂಧಪಟ್ಟಂತೆ ಟಿಪ್ಪಣಿಯಲ್ಲಿ ಪ್ರತಿ ಪದಕ್ಕೂ ಅರ್ಥ ಹೇಳುತ್ತಾರೆ. ರಾತ್ರಿ ಆಯತಿ ಪುರುತ್ರ ದೇವ್ಯಾ ಅಕ್ಷಭಿಹಿ ವಿಶ್ವ ಅಧಿಶ್ರಿಯ ಕಥಿತ. ಅದು ಅದಕ್ಕೆ ಪದವಿಭಾಗ. ವೇದ ಮಂತ್ರಗಳಿಗೆ ಪದವಿಭಾಗ ಅಂತ ಕರೆಯೋದಿಲ್ಲ, ಪದ ಪಾಠ ಅಂತ ಕರೀತಾರೆ. ಗೊತ್ತಾಯ್ತಾ? ಆದರೆ ಇಲ್ಲಿ ಸುಮ್ಮನೆ ಹೇಳೋದ್ರಿಂದ ಪದವಿಭಾಗ ಅರ್ಥ ಹೇಳ್ತಿರೋದು. ರತಿಂ ರಾತಿ, ರಾತ್ರಿ ಶಬ್ದಕ್ಕರ್ಥ ರತಿಂ ರಾತಿ ಇತಿ ರಾತ್ರಿ. ರಾತಿ ಅಂದರೆ ದದಾತಿ ಅಂತ ಅರ್ಥ. ರತಿಂ ರಾತಿ, ರತಿಯನ್ನ ರಾತಿ ಅಂದ್ರೆ ಕೊಡ್ತಾನೆ. ಗೊತ್ತಾಯ್ತಾ? ರಮಧಾತು, ರಮ್ ಧಾತುನಿಂದ ಬಂದಿರೋದು. ರತಿಂ ರಾತಿ ದದಾತೀತಿ ರಾತ್ರಿ ನಾಮ್ನಿ ದೇವಿ ಸ್ತ್ರೀರೂಪೋ ವಿಷ್ಣು ದುರ್ಗಾದೇವಿ ಚ ಆಯತಿ. ರಾತ್ರಿ ಶಬ್ದಕ್ಕೆ ಈ ರೀತಿ ವಿಷ್ಣು ಅಂತನೂ ಅರ್ಥ, ಸ್ತ್ರೀರೂಪ ದುರ್ಗಾದೇವಿ ಇಬ್ಬರಿಗೂ ಸಹ ರಾತ್ರಿ ಅಂತ ಹೆಸರು. ಆಗಚ್ಚತಿ ಆಯತಿ ಅಂದ್ರೆ ಆಗಚ್ಚತಿ ಸತಿ. ಪುರುತ್ರ ಬಹುವಿ ಅಕ್ಷಭಿರ್ ನಯನೈಹಿ ಪುರುಧಾ ಪುರುತ್ರ ಬಹುಧಾ ವ್ಯಖ್ಯತೆ. ಈ ರೀತಿಯಾಗಿ ಸ್ತ್ರೀರೂಪದ ವಿಷ್ಣು ಮತ್ತು ದುರ್ಗಾದೇವಿ ಆಗಮಿಸ್ತಾ ಇರಲಿಕ್ಕೇನೆ ದೇವತೆಗಳೆಲ್ಲ ಏನ್ ಮಾಡ್ತಾರೆ, ಪುರುತ್ರ ಬಹುಧಾ ವ್ಯಖ್ಯತ್ ಜಗದ್ದದರ್ಶ್ಯ ವಿಶ್ವಾಹ ಅಧಿ ಸರ್ವಲೋಕೇಶು ವಿಶ್ವಾಹ ಶ್ರಿಯ ಅಧಿತ ದಧಾರಾ. ಪರಮಾತ್ಮ ಇಡೀ ಜಗತ್ತನ್ನ ತನ್ನ ಬಹುಕಣ್ಣುಗಳಿಂದ ನೋಡಿದ. ದುರ್ಗಾದೇವಿಗೂ ಬಹುಕಣ್ಣುಗಳು, ಮೂರು ಕಣ್ಣು ದುರ್ಗಾದೇವಿಗೆ. ಆದ್ದರಿಂದ ಅವರಿಗೂ ಕೂಡ ಈ ಮಾತು ಹೇಳಿ ಸರಿ ಹೋಯ್ತು. ಅಕ್ಷಭಿಹಿ ಅಂತ ಹೇಳಿ ಸರಿ ಹೋಯ್ತು. ಸಂಸ್ಕೃತದಲ್ಲಿ ಬಹುಜನ ಉಪಯೋಗಿಸ್ಬೇಕು ಎಷ್ಟಿರಬೇಕು, ಕನಿಷ್ಠ ಎಷ್ಟಿರಬೇಕು, ಮೂರಿದ್ರೆ. ಆದ್ದರಿಂದ ಅಕ್ಷಭಿಯನ್ನು ಮಾತು, ದೇವರಿಗೆ ಅಕ್ಷಭಿ ಅಂದರೆ ಅನಂತಾಕ್ಷ, ದುರ್ಗಾದೇವಿಗೂ ಒಂದು ದೃಷ್ಟಿಯಿಂದ ಅನೇಕಾನೇಕ ರಮಾದೇವಿಗೆ ರೂಪ ಉಂಟು. ಆ ದುರ್ಗಾ ರೂಪಕ್ಕೆ ಮೂರು ಕಣ್ಣು ಅಂತ ವಿಶೇಷ ಇರೋದ್ರಿಂದ ಅಕ್ಷಭಿ ಎಂಬ ಸರಿ ಹೋಯ್ತು. ವಿಶ್ವಾಧಿ ಸರ್ವಲೋಕೇಶು ವಿಶ್ವಾಹ ಶ್ರಿಯ ಅಧಿತ ದತತ. ವಿಶ್ವ ಅಂದರೆ ವಿಶ್ವಾನಿ ಅಂತ ಅರ್ಥ. ವಿಶ್ವಾನಿ ಅಂದರೆ ಎಲ್ಲ ಅಂತ ಅರ್ಥ. ಎಲ್ಲ ಅಂದರೆ ಎಲ್ಲ ಲೋಕಗಳು ಅಂತ ಅರ್ಥ. ಅದಕ್ಕೆ ಅಧಿತ ಅಧಿತ ಅಂದರೆ ಅಧಿ ಸರ್ವಲೋಕೇಶು ವಿಶ್ವಾಹ ಶ್ರಿಯ ಅಧಿತ ದಧಾರ. ಎಲ್ಲ ಲೋಕದಲ್ಲೂ ಕೂಡ ಅಪಾರ ಸಂಪತ್ತನ್ನು ಪರಮಾತ್ಮ ಕರುಣಿಸ್ತಾನೆ, ಕರುಣೆಯಿಂದ ನೋಡ್ತಾನೆ. ಮತ್ತು ಸಂಪತ್ತನ್ನು ಪರಮಾತ್ಮ ಆಗಮಿಸ್ತಾ ಇರಲಿಕ್ಕೇನೆ ಆತನ ಕೃಪಾದೃಷ್ಟಿ ಬಿದ್ದು ಸಮಸ್ತ ಲೋಕಕ್ಕೂ ಕೂಡ ರಕ್ಷಣೆ ಸಿಗುತ್ತೆ. ಸಾಮಾನ್ಯವಾಗಿ ಈ ಕಡೆ ಒಂದು ಕಣ್ಣು ಹಾಕಿರು ಸಾಕು ಅಂತ ಹೇಳೋ ಪದ್ಧತಿ. ಪರಮಾತ್ಮ ಅನಂತ ಕಣ್ಣುಗಳಿಂದ ನೋಡ್ತಾನೆ. ಆಯತಾಭ್ಯಾಮ್ ವಿಶಾಲಾಭ್ಯಾಮ್ ಶೀತಲಾಭ್ಯಾಮ್ ಕೃಪಾನಿಹೆ. ಅದಕ್ಕೆ ದೇವರು ನೋಡೋ ಕಣ್ಣು ಬಹಳ ವಿಶೇಷ ಅಂತ ಹೇಳೋದಕ್ಕೆ ಆ ಮಾತಾಡಿ. ಓರ್ವಪ್ರ ಅಮರ್ತ್ಯ ನಿವತೋ ದೇವಿ ಉದ್ವತಃ ಜ್ಯೋತಿಷ ಬಾಧತೆ ತಮಃ. ಓಹೋ ವಪ್ರ ಅಮರ್ತ್ಯ ನಿವತಃ ದೇವಿ ಉದ್ವತಃ ಜ್ಯೋತಿಷ ಬಾಧತೆ ತಮಃ. ದೇವಿ, ದೇವಿ ಶಬ್ದಕ್ಕೆ ಸ್ತ್ರೀರೂಪದ ನಾರಾಯಣ ಅಂತ ಒಂದರ್ಥ, ದುರ್ಗಾದೇವಿ ಅಂತನೂ ಅರ್ಥ. ನಿವತಃ ನೋಡಿ, ನಿವತಃ ಉದ್ವತಃ ಅಂತ ಬಂದರೆ ನೀಚಾನ್ ಉಚ್ಚಾನ್ ಅಂತ ಹೇಳಿದೆ. ನಿವತಃ ಅಂದರೆ ನೀಚರಾದವರನ್ನ, ಉದ್ವತಃ ಉತ್ತಮರಾದವರನ್ನ, ಅಮರ್ತ್ಯಾಹ ಅಂತ ಯಾರವರು ಅಮರ್ತ್ಯಾನ್ ಬ್ರಹ್ಮಾದಿ ದೇವತೆಗಳನ್ನು ಆ ಅಂತಿದೆ. ಆ ಊ ಪ್ರಾಹ ಓರ್ವ ಪ್ರಾ ಇದೆಯಲ್ಲ, ಆ ಒಂದು ಊ ಬಂದ್ರೆ ಏನಾಗುತ್ತೆ, ಓ ಅಂತ ಗಂಗಾ ಉದಕ ಗಂಗೋದಕ ಅಂತ ಆಗುತ್ತೆ. ಅದಕ್ಕೆ ಆ ಊ ಅಂತ ಎರಡು ಬಂದು, ಆ ಒಂದು ಮೊದಲನೇದಾಗಿ ಆ ಅಂದ್ರೆ ಸಮ್ಯಕ್, ಉರು ಊರು ಅಂತ ಹೇಳಿದ್ರೆ ಬಹಳ ಶ್ರೇಷ್ಠ ಉತ್ತಮ ರೀತಿಯಲ್ಲಿ ಶ್ರೇಷ್ಠ ರೀತಿಯಲ್ಲಿ. ಅಪ್ರಾಹ ಅಪ್ರಾಹ ಆ ಉರು ಅಪ್ರಾಹ ಓರ್ವಪ್ರಾಹ ಆ ಉರು ವಪ್ರಾಹ ಅಪ್ರಾಹ ಓರ್ವಪ್ರಾಹ ಆ ಸಮಂತಾದ ಪೂರಯತೆ. ಬ್ರಹ್ಮಾದಿ ದೇವತೆಗಳನ್ನು ಅವರವರ ಯೋಗ್ಯತೆಗೆ ತಕ್ಕಂತೆ ಪರಮಾತ್ಮ ಗುಣಗಳನ್ನು ತುಂಬಿಸ್ತಾನೆ, ಅಂದರೆ ಅಭಿವ್ಯಕ್ತಿ ಮಾಡ್ತಾನೆ. ದೇಶಾಂ ತಮಃ, ಅವರಿಗೇನು ವಿಜ್ಞಾನ ಇದೆ, ಜೀನ ಅದರೆಲ್ಲ ಪರಿಹಾರ ಮಾಡ್ತಾನೆ. ಹೇಗೆ ಪರಿಹಾರ ಮಾಡ್ತಾನೆ? ಜ್ಞಾನೇನ, ಜ್ಞಾನ ಕೊಟ್ಟು ಪರಿಹಾರ ಮಾಡ್ತಾನೆ. ತೇಷಾಂ ತಮಃ ಅಜ್ಞಾನ ಜ್ಯೋತಿಷ, ಜ್ಞಾನೇನ ತಮಃ ಅಂದ್ರೆ ಅಜ್ಞಾನ, ಜ್ಯೋತಿ ಅಂದ್ರೆ ಜ್ಞಾನ. ಅದಕ್ಕೆ ತಮಸೋಮ ಜ್ಯೋತಿರ್ಗಮ, ತಮಸೋಮ ಜ್ಯೋತಿರ್ಗಮಯ, ತಮಸಃ ಅಜ್ಞಾನದಿಂದ ನಮ್ಮನ್ನು ಹಿನ್ನಡೆಗೆ ಕರೆದುಕೊಂಡು ಹೋಗು, ಅಜ್ಞಾನವನ್ನು ಪರಿಹಾರ ಮಾಡಿ ಜ್ಞಾನವನ್ನು ನೀಡು ಅಂತ ಅರ್ಥ. ಇಲ್ಲಿ ಅದೇ ಅರ್ಥಲ್ಲೇ ಉಪಯೋಗಿಸಿದರು. ತೇಷಾಂ ತಮಃ ಅಜ್ಞಾನಂ ಜ್ಯೋತಿಷ ಜ್ಞಾನೇನ ಕರಣೇನ ಅಂದರೆ ಜ್ಞಾನ ಎಂಬ ಸಾಧನದಿಂದ, ಬಾಧತೆ ನಾಶಯತಿ. ಪರಮಾತ್ಮ ಬ್ರಹ್ಮಾದಿ ದೇವತೆಗಳಿದ್ದಾರೆ, ಅವರಲ್ಲಿ ಉತ್ತಮರು ಕಡಿಮೆಯವರು ಅಂತಿದ್ದಾರೆ. ಅವರೆಲ್ಲರಿಗೂ ಕೂಡ ಪರಮಾತ್ಮ ಅವರವ್ರ ಯೋಗ್ಯತೆ ತಕ್ಕಂತೆ ಗುಣಗಳನ್ನು ತುಂಬಿಸ್ತಾನೆ. ಏನು ಮಾಡಿ ಅವರ ಅಜ್ಞಾನವನ್ನು ಜ್ಞಾನ ಪ್ರದಾನ ಮಾಡಿ ಪರಿಹಾರ ಮಾಡಿ ಉದ್ಧಾರ ಮಾಡ್ತಾನೆ. ಇದು ದೇವತೆಯ ಸಾಮರ್ಥ್ಯ, ಇದು ಪರಮಾತ್ಮನ ವಿಶೇಷವಾದ ಅನುಗ್ರಹ. ಒಂದು ಉದ್ಧಾರ ಮಾಡ್ತಾನೆ, ಜ್ಞಾನ ಕೊಟ್ಟು ಉದ್ಧಾರ ಮಾಡ್ತಾನೆ. ಅದಕ್ಕೆ ದೇವಹೂತಿ ಕೇಳಿದ್ದು ಮೋಕ್ಷಕ್ಕೆ ದಾರಿ ಏನಂತ ಕೇಳಿದರೆ ಮೋಕ್ಷ ಕೊಡ್ತೀನಿ ಅಂತ ಹೇಳಲಿಲ್ಲ. ಜ್ಞಾನದ ಹಾದಿಯನ್ನು ಹೇಳಿ ಜ್ಞಾನ ಮೋಕ್ಷ ಕೊಡಿಸಿದ್ದೆ ಹೊರತು ಡೈರೆಕ್ಟ್ ಮೋಕ್ಷ ಕೊಡ್ತೀನಿ ಅಂತ ಹೇಳೋದಿಲ್ಲ. ಅದಕ್ಕೆ ಜ್ಞಾನದ್ವಾರ ಅರ್ಜುನಿಗೆ ಕೂಡ ಯುದ್ಧ ಮಾಡೋದು ಹೇಳಿದ್ರೆ ಮುಗಿದೋಗ್ತಿತ್ತು ಅಷ್ಟು, ಮಾಡ್ತೀಯೋ ಇಲ್ಲೋದ್ರೆ ಮಾಡ್ತಿದ್ದ. ಅರ್ಜುನಿಯನ್ನು ಬಿಡೋದಕ್ಕೆ ಸಾಧ್ಯ ಇರಲಿಲ್ಲ ಆಗ. ಆದರೆ ಕೃಷ್ಣ ಎಲ್ಲ ಉಪದೇಶವನ್ನು ಮಾಡಿದ್ರೆ ಜ್ಞಾನವನ್ನು ಕೊಟ್ಟು ಮಾಡ್ತಾನೆ. ಆದ್ದರಿಂದ ನಾವು ಏನು ಮಾಡಬೇಕು, ಯಾವಾಗಲೂ ಜ್ಞಾನ ಕೇಳಬೇಕು. ಜ್ಞಾನನ ಬೈಪಾಸ್ ಮಾಡೋಕ್ಕೂ ಎಲ್ಲವನ್ನೂ ಬೈಪಾಸ್ ಮಾಡ್ಬೋದು, ಆದರೆ ಜ್ಞಾನನ ಮಾತ್ರ ಇಲ್ಲ. ಅದರಿಂದಾಗಿನೇ ಜ್ಞಾನವನ್ನು ಕೊಟ್ಟೇ ಉದ್ಧಾರ ಮಾಡ್ತಾನೆ. ಜ್ಯೋತಿಷ ಬಾಧತೆ ತಮಃ ನಿರುಸ್ವಸಾರಂ. ಆಮೇಲೆ ಅಸ್ಕೃತೋಷಸಂ ದೇವ್ಯಾಯತಿ ಅಪೇದು ಹಾಸತೆ ತಮಃ. ಆಯತಿ ದೇವಿ, ಆಯತಿ ದೇವಿ ಆಗಮಿಸ್ತಕ್ಕಂಥ ದೇವಿ ನಾರಾಯಣ ಮತ್ತು ದುರ್ಗಾದೇವಿ. ಉಷಸಂ ಅಂತಿದೆ, ಉಷಸಂ ಶುಕ್ಲವರ್ಣಂ ಉಷೋ ನಾಮಕಂ ಪ್ರಮದಾತ್ತಕಂ ಸ್ವಸ್ವರೂಪಂ. ಉಷಸ್ಸು ಅಂದರೆ ಬೆಳಗಿನ ಜಾವ, ಉಷಕಾಲ ಅಂತ ಅರ್ಥ. ಅದನ್ನು ತಗೊಳ್ಬಾರದಿಲ್ಲಿ. ಉಷಕ ಅಭಿಮಾನಿ ದೇವತೆ ಇದ್ದಾಳೆ, ಆಕೆನೂ ತಗೊಳ್ಬಾರದು. ಯಾರನ್ನು ತಗೋಬೇಕು? ಸ್ತ್ರೀ ರೂಪದ ನಾರಾಯಣ ಮತ್ತು ಮಹಾಲಕ್ಷ್ಮಿ, ಇಬ್ಬರು ಮಾತ್ರ ತಗೊಳ್ಬೇಕು. ಪ್ರಮದಾತ್ಮಕಂ, ಅದಕ್ಕೆ ಸ್ತ್ರೀ ರೂಪಂ ಅಂತ ಅರ್ಥ. ಪ್ರಮದಾತ್ಮಕಂ ಸ್ವಸ್ವರೂಪಂ ಊ ಏವ, ಊ ಅಂದರೆ ಏವ ಸ್ವಸ್ವರೂಪವನ್ನೇ. ಸ್ವಸಾರಂ ನಿಹಿ ನಿತರಾಮಕೃತ, ತನ್ನ ಸೋದರಿಯಂತೆ ಮಾಡಿಕೊಂಡ. ಸೋದರಿ ಅಂದ್ರೆ ಏನು? ಫಾಲೋ ಮಾಡೋದು ಅಂತ ಅರ್ಥ. ತಾನು ಬರ್ತಿಲ್ಲಕ್ಕೆ ಉಷಕಾಲ ಪರಮಾತ್ಮನನ್ನ ತನ್ನ ರೂಪ ತಾನೇ ಫಾಲೋ ಮಾಡ್ಕೊಂಡು ಬರ್ತಾನೆ. ಅಸ್ಕೃತ ಇತ್ಯಸ್ಯ ಅಕೃತ ಇತ್ಯವ ಪದಪಾಠ. ಅಸ್ಕೃತ ಅಂತ ಅಲ್ಲಿರೋದು ನಿರುಸ್ವಸಾರಂ ಅಸ್ಕೃತ ಉಷಸಂ ಅಂತಿದೆ. ಆದರೆ ಅದು ಬಿಡಿಸಿದಾಗ ಅಕೃತ ಅಂತಲೇ ಬಿಡಿಸ್ಬೇಕು ಅಂತ ಹೇಳಿದರು. ಪದಪಾಠ ಸಂಹಿತೆಯಲ್ಲಿ ಹಾಗಾಗುತ್ತೆ, ಬಿಡಿಸಿದಾಗ ಅಕೃತ ಅಂತ ಬಿಡಿಸ್ಬೇಕು ಅಂದರೆ ಮಾಡಿದನು ಅಂತ ಅರ್ಥ. ಸೂರ್ಯಾದಿಷು ಸ್ಥಿತ ಅಪ ಇತ್ ಊಹಸತೆ, ಅಲ್ಲಿದೆ ನೋಡಿ ಅಪೇದುಹಾಸತೆ. ಅದೇ ಅಪೇದುಹಾಸತೆ ಅದು ಹೇಳ್ತಾರೆ ಅದಕ್ಕೆ. ಅಪ ಇತ್ ಊಹಾಸತೆ, ಅಪಿತ್ ಊಹಾಸತೆ ತಮಃ, ತಮಯಿತ್ ತಮಶ್ಚ ಅಪಹಾಸತೆಯವ ನಿರಾಕರೋತ್ತೇವ. ಒಂದೇನು ಮಾಡ್ತಾನೆ ಪರಮಾತ್ಮ, ಉಷಕಾಲದ ರೂಪದಿಂದ ಬಂದು ತಮಃ ಜ್ಞಾನವನ್ನು ಒಂದರ್ಥ ಕತ್ತಲೆಯನ್ನು ಇನ್ನೊಂದು ಕಡೆಗೆ ಅಪೇದು ಹಾಸತೆ. ಅಪ ಇತ್ ಊ ಹಾಸತೆ ಅಂದರೆ ಪರಿಹಾರವನ್ನು ಮಾಡ್ತಾನೆ, ಕತ್ತಲೆಯನ್ನು ಪರಿಹರಿಸ್ತಾನೆ. ಅದಕ್ಕೆ ನನಗೆ ಜ್ಞಾನೋದಯವೇನಾಗಿತ್ತು ರಕ್ಷಿಸು ನಮ್ಮ ನನವರತ. ಹರಿಭಕ್ತ ಹೇಳಬೇಕಾದ್ರೆ ಜ್ಞಾನ ಉದಯ ನೋಡಿ, ಕತ್ತಲೆಯನ್ನು ಕಳೆಯೋದು ಅರುಣೋದಯ, ಉಷಕಾಲ. ನಮಗೆ ಜ್ಞಾನದ ಉಷಕಾಲವನ್ನು ಕೊಡು, ಜ್ಞಾನದ ಅರುಣೋದಯವನ್ನು ಮಾಡಿಸು ಅಂತ ಕೇಳ್ತಾರೆ. ಅದಕ್ಕೆ ನಿಜವಾದ ಉದಯ ಅಂದರೆ ಜ್ಞಾನ ಬಂದಾಗ ಉದಯ ಅಂತಾರೆ, ಇಲ್ಲದವರು ಉದಯ ಅಂತ ಕರೆಯೋದಿಲ್ಲ. ಪ್ರತಿನಿತ್ಯದ ಉದಯ ಯಾವುದಕ್ಕೆ ಕಾರಣ ಆಗಬೇಕೋ ಜ್ಞಾನೋದಯಕ್ಕೆ ಕಾರಣ ಆಗಬೇಕು. ಪ್ರತಿನಿತ್ಯ ಬೆಳಿಗ್ಗೆ ಎತ್ತಲಕ್ಕೆ ಏನು ಶುರು ಮಾಡ್ತಾನೆ? ಪ್ರಾತಃ ಸಂಕಲ್ಪ ಗದ್ಯ ಸ್ತೋತ್ರ, ದೇವರ ಸ್ತೋತ್ರ ಮಾಡ್ತಾ 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 ಕೊನೆಗೆ ಏನಾಗಬೇಕು? ಅದು ದೇವರನ್ನ ಕಾಣಬೇಕು, ಕಣ್ಣಾರೆ ಕಂಡೆ ನಚ್ಚುತಾನ ಇತ್ಯಾದಿ ದೇವರನ್ನ ಕಂಡಾಗ ಅದು ನಿಜವಾದ ಉದಯ ಅಂದ್ರೆ ಅದು ಬೆಳಕು. ನಿಜವಾದ ಬೆಳಕೋದು ನಿಜವಾದ ಬೆಳಕಿನ ಉದಯನೂ ಅದೇ. ಅಪರೋಕ್ಷ ಜ್ಞಾನ ಆಗ ಕಾಲ ಏನಂತ ಕರೀತಾರೆ? ಜೀವನದ ಅರುಣೋದಯ ಕಾಲ ಅದು. ಅಪರೋಕ್ಷ ಜ್ಞಾನ ಅರುಣೋದಯ ಕಾಲ, ಸಾಧನೆ ಪೂರ್ತಿ ಮುಗಿದ ಮೇಲೆ ಆನಂದವನ್ನು ಆದ ಸಮೇತ ಮುಕ್ತಿ ಹೋಗ್ತಾರೆ. ಏನು ಅಲ್ಲ ಅಲ್ಲ, ಪ್ರಾತಃ ಕಾಲ ಅಂತ ಸೂರ್ಯ ಹುಟ್ಟಿದ ಮೇಲೆ ಪ್ರಾತಃ ಕಾಲ, ಉಷಕಾಲ ಸೂರ್ಯೋದಯಕ್ಕಿಂತ ಮುಂಚೆ, ಅದಕ್ಕಿಂತ ಮುಂಚೆ ಅರುಣೋದಯ. ಎರಡು ಸೇರಿ ಬ್ರಾಹ್ಮ ಮುಹೂರ್ತ ಅಂತ ಕರೀತಾರೆ. ಬ್ರಾಹ್ಮೀ ಮುಹೂರ್ತ ಅಂತಾರೆ ತಪ್ಪು, ಬ್ರಾಹ್ಮ ಮುಹೂರ್ತ ಅಂತ ಕರಿಬೇಕು. ಬ್ರಹ್ಮ ಮುಹೂರ್ತ, ಬ್ರಹ್ಮದೇವರ ಅಭಿಮಾನಿ ದೇವತೆಗಳು. ಆದ್ದರಿಂದ ಆಗಿನ ಕಾಲಕ್ಕೆ ಬ್ರಹ್ಮದೇವರ ಜ್ಞಾನ, ಬ್ರಹ್ಮವಾಯುಗಳ ಜ್ಞಾನಕ್ಕೆ ಅಭಿಮಾನಿಗಳಾದ್ದರಿಂದ ಆ ಕಾಲದಲ್ಲಿ ಮಾಡೋದೆಲ್ಲ ಏನಾಗುತ್ತೆ, ಜ್ಞಾನ ಕಾರ್ಯಕ್ಕೆ ಜಪ ತಪ ಮೊದಲಾದವುಗಳಿಗೆ ಬಹಳ ನಾಲ್ಕರಿಂದ ಆರು ಅಂತ ಹೇಳಬಾರ್ದಾಗೆ. ಸೂರ್ಯೋದಯಕ್ಕಿಂತ ಮುಂಚೆ ನಾಲ್ಕು ಗಳಿಗೆ ಸೂರ್ಯೋದಯ ನೋಡ್ಕೊಂಡು ಹೇಳಬೇಕು. ಸೂರ್ಯೋದಯ 7 ಗಂಟೆಗೆ ಆದಾಗ ಏನಾಗ್ತಾಗ ಐದುವರೆ ಬಂದ್ಬಿಡತ್ತೆ, ಆರು ಗಂಟೆ ಆದ ನಾಲ್ಕೂವರೆ ಆಗುತ್ತೆ. ಅದು ಸೂರ್ಯೋದಯ ನೋಡಿದ ಸುಮಾರು ನಾಲ್ಕೂವರೆ ಹಾಗೆಲ್ಲ ಮಾಡಿ ಎಷ್ಟೋ ಕಡೆ ಶಾಸ್ತ್ರದ ಪ್ರಕಾರ ನಿಷಿದ್ಧ ಆಗಿಬಿಡತ್ತೆ, ಬಾಡಾಗಿಲ್ಲ ಸರಿಯಾಗಿ ಸೂರ್ಯೋದಯ ಇದು ಯಾವ ಕಾಲ ಹಾಗೆ ಜನ ತಪ್ಪು ಆ ಕಾಲ ನೋಡ್ತಾರೆ. ಸಾಯಂಕಾಲ ನಾಲ್ಕೂವರೆಯಿಂದ ಆರೂವರೆ ಸಂಡೆ ಗೊತ್ತಾಯ್ತಾ, ಸೂರ್ಯ ಒಳಗೆ ತಿಳ್ಕೊಬೋಣ. ಸೊ ಮುಂದೆ ಆ ಕಾಲ ಇಲ್ಲ ಅಂತ ಹೇಳಿ ತಪ್ಪೋದು, ರಾಹು ಕಾಲ ಸಂಡೆ ಸೂರ್ಯ ಮುಳುಗೋವರೆಗೂ ಇರುತ್ತೆ. ಸಾಮಾನ್ಯ ರಾಹು ಕಾಲ ನಾಲ್ಕೂವರೆ ಆರು ಅಂತ ಜಾತಕ ಹಾಕ್ತಾರೆ ಅಂದರೆ ಸೂರ್ಯೋದಯ ಆರು ಸೂರ್ಯಾಸ್ತ ಆರು ಅಂತ ಇಟ್ಕೊಂಡು ಲೆಕ್ಕ ಮಾಡೋದು ಗೊತ್ತಾಯ್ತಾ. ಅದು ಸೂರ್ಯೋದಯ ಸೂರ್ಯಾಸ್ತ ಏನಾಗುತ್ತೆ ಚೇಂಜ್ ಆಗುತ್ತೆ. ಆದ್ದರಿಂದ 13 ಗಂಟೆ ಆದಾಗ ಅವಾಗ ಏನಾಯ್ತಾಗ ಬೆಳಿಗ್ಗೆ ಶುರುವಾಗಬೇಕಾದ್ರೆ 7-9 ಬರೋದಿಲ್ಲ ಭಾನುವಾರ, ಏನಾಗುತ್ತಾಗ ಚೇಂಜ್ ಆಗಿಬಿಡುತ್ತೆ ಜಾಸ್ತಿ ಆಗುತ್ತೆ. ಅದು ಸೂರ್ಯಾಸ್ತಕ್ಕೆ ಅಡ್ಜಸ್ಟ್ ಮಾಡಿಕೊಂಡಾಗ 5-7 ಸೂರ್ಯಾಸ್ತ ಆದರೆ ಮುಕ್ಕಾಲಿಂದ ಶುರು 5:30 7 ಆಗಿಬಿಡುತ್ತೆ, ನಾಲ್ಕೂವರೆ ಅಲ್ಲ 5:30 ಆಗಿಬಿಡುತ್ತೆ ಗೊತ್ತಾಯ್ತಾ. ಇನ್ನೂ ಸರಿಯಾದ ಲೆಕ್ಕ ಹಾಕಿದರೆ 5:20 ಆ ರೀತಿ ಬರುತ್ತೆ, ಸನ್ಸೆಟ್ ಆಗಬೇಕು ಅದಕ್ಕೆ ಮ್ಯಾಚ್ ಆಗೋದು. ಇವರೇನು ಮಾಡಿ ಆ ಕಾಲ ಮುಗಿತು ಅಂತ ಕರೆಕ್ಟ್ ಆ ಕಾಲ ಇರುತ್ತೆ, ಇವರು ಲೆಕ್ಕ ಇವ್ರ ಪ್ರಕಾರ ಮುಗಿತು ಅಂತ ತಿಳ್ಕೊಂಡ್ಬಿಡ್ತಾರೆ ತಪ್ಪದು. ಯಾವ ಅದು ನೆಕ್ಸ್ಟ್ ಅದು ನೆಕ್ಸ್ಟ್ ಅದು ಯಾವುದೇ ನಾವು ಸೂರ್ಯೋದಯ ಸೂರ್ಯಾಸ್ತ ಅಂತ ಹೇಳಿದ್ರೆ ಆ ಊರಿಂದ ಅಂತಾರೆ ಅರ್ಥ. ಇವತ್ತು ಅಮೇರಿಕ ಸೂರ್ಯಾಸ್ತ ಸೂರ್ಯೋದಯ ನಾವಿಲ್ಲಿ ತಗೊಳಕ್ ಬರೋದಿಲ್ಲ. ಆದ್ರಿಂದ ಸೂರ್ಯೋದಯ ಸೂರ್ಯಾಸ್ತ ಯಾವ ಕಾಲಕ್ಕೆ ತಗೊಂಡ್ರು, ಚಂದ್ರೋದಯ ಐತೆ ಏನ್ ತಗೊಂಡ್ರು ಕೂಡ ಯಾವ ಕಾಲಕ್ಕೆ ತಗೋಬೇಕಾದ್ರ ಆ ಕಾಲದಲ್ಲಿ ತಗೋಬೇಕು, ಬೇರೆ ಸ್ಥಳದಲ್ಲಿ ತಗೊಳಕ್ ಬರೋದಿಲ್ಲ. ಅವೆಲ್ಲ ಏನಾಗಿ ಬರ್ತಾವ ಪ್ರಾಕ್ಟೀಸ್ ತಪ್ಪಿ ಹೋಗ್ಬಿಟ್ಟು ಮೆಕ್ಯಾನಿಕಲಿ ನಾಕೊಂಡ್ಬಿಡ್ತಾರೆ, ಸಂಡೆ ಎಷ್ಟು ರಾಹು ಕಾಲ ಫಿಕ್ಸ್ ಮಾಡ್ಕೊಂಡ್ಬಿಡ್ತಾರೆ. ಅವ್ರು ಯಾತಕ್ಕೆ ಆ ರೀತಿ ಒಂದಿಗೆ ಹಾಕ್ಲಕ್ಕೆ ಬರೋದಿಲ್ಲ ಅಂದರೆ ಟೈಮ್ ಚೇಂಜ್ ಆಗುತ್ತೆ, ಏನಂತ ಹಾಕ್ಲಕ್ಕೆ ಬರುತ್ತೆ ಆ ರೀತಿ ಹಾಕ್ಲಕ್ಕೆ ಬರೋದು. ಬಟ್ ಅವ್ರು ಏನು ನೋಟ್ ಕೊಡಬೇಕಾಗ ಇಲ್ಲಿ ನೋಟ್ ಕೊಡಬೇಕು, ಈ ನೋಟ್ ಕೊಡೋರಿಗೂ ಅರ್ಥ ಆಗಿರಲಿ ಕೆಲವು ಸಲ. ಆದ್ದರಿಂದ ಮೆಕ್ಯಾನಿಕಲಿ ಅವ್ರು ಹಾಕಿರ್ತಾರೆ ಎಷ್ಟೊತ್ತಂತೆ, ಮೆಕ್ಯಾನಿಕಲಿ ಅವ್ರು ಫಾಲೋ ಮಾಡ್ತಾರೆ, ಹಾಗೆ ಮಾಡಬಾರ್ದು. ಸೂರ್ಯ ರಾಹು ಕಾಲ ಅದೇ ರೀತಿ ಯಾವಾಗ ಎಲ್ಲ ಕಾಲದಲ್ಲೂ ಚೇಂಜ್ ಆಗಿಬಿಡುತ್ತೆ, ರಾಹು ಕಾಲ ಅಷ್ಟೇ ಇಲ್ಲ ಎಲ್ಲ ಕಾಲಗಳು ಕೂಡ ಆ ರೀತಿ ಚೇಂಜ್ ಆಗುತ್ತೆ. ಅದು ನೋಡದೆ ಹೋದರೆ ಹೊರಟೋಯ್ತು, ಮತ್ತು ಪ್ರಯಾಣ ಕಾಲಕ್ಕೆ ನೋಡೋದು ಬೇರೆ ಅರ್ಥ ಆಯ್ತಾ, ಬೇರೆ ಕಾರ್ಯಗಳಿಗೆ ನೋಡೋದು ಬೇರೆ, ಬೇರೆ ಸೂರ್ಯ ಸಿದ್ಧಾಂತ ನೋಡೋದು ಬೇರೆ, ಇತರ ಕಾರ್ಯಕ್ಕೆ ನೋಡೋ ಕ್ರಮ ಬೇರೆ. ಇವತ್ತು ಎಷ್ಟೋ ಜನ ತಪ್ಪು ತಪ್ಪು ಮಾಡಿದ್ರೆ ಮನಸ್ಸಾಕ್ಬಿಟ್ಟಿರ್ತಾರೆ. ದಶಮಿ ಹೋದವರು ಏಕಾದಶಿ ಶ್ರದ್ಧೆ ಮಾಡಿಸ್ತಾರೆ, ಏಕಾದಶಿ ಬಂದು ದ್ವಾದಶಿ ಎರಡು ದಿವಸ ಮುಂದೆ ಹೋಗ್ಬಿಡುತ್ತೆ, ಏಕಾದಶಿ ಬಂದರೆ ಬಂದು ದ್ವಾದಶಿಗೆ ಆಗಿಬಿಡುತ್ತೆ, ತಪ್ಪೇ ತಪ್ಪು. ಆ ಕಾಲಕ್ಕೆ ದೃಗ್ಗಣಿತ ನೋಡಿ ಯಾವಾಗಲೂ ಕೂಡ ಜನನ ಮತ್ತು ಮರಣ ಕಾಲಗಳಿಗೆ ಯಾವುದು ನಮ್ಗೆ ಬೇಕಾದ ಬಾನ ದುರ್ಗಣಿತ ನೋಡ್ಬೇಕು. ಕೆಲವಕ್ಕೆ ಪ್ರಯಾಣಕ್ಕೆಲ್ಲ ನೋಡೋದು ಬೇರೆ, ಪ್ರಯಾಣಕ್ಕೆ ನೋಡೋ ಕ್ರಮ ಬೇರೆ, ಇದಕ್ಕೆ ನೋಡೋದಕ್ಕೆ ಎಲ್ಲದಕ್ಕೆ ಒಂದೇ ರೀತಿ ಮಾಡಿದರೆ ಭಾಳ ತಪ್ಪಾಗಿಬಿಡುತ್ತೆ. ಯಾತಕ್ಕೆ ಹೇಳಿದೆ ಅಂದರೆ ಈ ನಮ್ಮ ಪದ್ಧತಿ ಇಲ್ಲ ಅದು ಯಮಗಂಡ ಕಾಲ ಅಂಬೋದು. ಸಾಮಾನ್ಯವಾಗಿ ಥೀಮ ಇದೆ, ಬ್ರಾಹ್ಮಣರು ಇದು ಯಾವುದು ನೋಡಬಾರದು ಅಂದರೆ ರಾಹು ಕಾಲ ಐತೆ ಅದು ಯಾವುದನ್ನು ನೋಡಬಾರ್ದು, ಬ್ರಾಹ್ಮಣರಿಗೆ ಅಂದರೆ ಕೊಡೋದಿಲ್ಲ ಅಂತ ಅದು ಮುಖ್ಯ. ಬ್ರಾಹ್ಮಣರಾಗಿದ್ದರೆ ಆಗ ಅವರಿಗೆ ತೊಂದರೆ ಕೊಡೋದಿಲ್ಲ ಅಂತ, ಅಂದರೆ ವೇದ ಅಧ್ಯಯನ ಆಗಿರಬೇಕು, ಧರ್ಮ ಜ್ಞಾನ ಇರಬೇಕು, ಅವರಿಗೆ ಅದು ಯಾವ ದೋಷಗಳು ಬರೋದಿಲ್ಲ, ಕಾಲ ಯೋಚನೆ ಮಾಡಬೇಕಾಗಿಲ್ಲ ಅಂತ. ಅದು ಸಕಲ ಗ್ರಹ ಬಲ ನೀನೇ ಸದಸ್ಯ ಅನುಸಂಧಾನ ಇದ್ದವರಿಗೆ ಸಾನು ಅದ್ಯ ಯಶ ವಯಂ ನಿತೇ ಯಾಮನ್. ಈ ಪರಮಾತ್ಮ ಈ ರೀತಿಯಾಗಿ ಸೂರ್ಯಾದಿ ದೇವತೆಗಳಲ್ಲಿದ್ದು ನಮ್ಮ ಅಜ್ಞಾನ ಹೊರಗಿನ ಕತ್ತಲೆಯನ್ನ ಒಳಗಿನ ಕತ್ತಲೆಯನ್ನ ಅಪಹಾಸತೆ ಊ ಅಂದ್ರೆ ಏವ ಪರಿಹಾರ ಮಾಡೇ ಮಾಡ್ತಾನೆ, ನಿರಾಕರೋತಿ ಏವ ಮಾಡಬಹುದು ಮಾಡ್ತಾನೆ ಅಲ್ಲ ಬರ್ತಾನೆ ಬೇರೆ ಒಂದೇ ಬರ್ತಾನೆ ಬೇರೆ ಮಾಡೇ ಮಾಡ್ತಾನೆ. ಅದೇ ಅದೇ ಯದಾದಿತ್ಯಗತಂ ತೇಜ ಬಂತಲ್ಲ ಸೂರ್ಯಾದಿಷು ಸ್ಥಿತ ಸಾನು ಅದ್ಯ ಯಸ್ಯ ವಯಂ ನಿತೇ ಆಮೇ ಯಾಮನ್ ಅವಿಕ್ಷ್ಮಹಿ ವೃಕ್ಷೇನ ವಸತಿಂ ವಯಃ. ಸಾ ರಾತ್ರಿ ಸಾ ರಾತ್ರಿ ಅಂತ ಶುರುವಾಗಿರೋದ್ರಿಂದ ಸಾ ಪ್ರಣೋನಾದ್ದರಿಂದ ರಾತ್ರಿ ಅಂತ ಅರ್ಥ. ನಹ ನ ಸ್ವಾಮಿ ಯಸ್ಯ ಆಸ್ತೆ ಯಾಮನ್ ಯಮನಾತ್ ನಿಯಮನಾತ್ ಪ್ರಳಯೇ ಸ್ವಾಂತರ್ನಿವೇಶನೇನ ಸಂಯಮನಾದ್ವಾ ಯಾಮನಾಮಕೆ. ಪರಮಾತ್ಮನಿಗೆ ಯಾಮ ಅಂತ ಹೆಸರು. ಯಾತಕ್ಕೆ ನಿಯಮನಾತ್ ಎಲ್ಲವ ನಿಯಮನ ಮಾಡ್ತಾನಾದ್ರಿಂದ ಪರಮಾತ್ಮನಿಗೆ ಯಾಮ ಅಂತ ಕರೀತಾರೆ. ಯಮಃ ಸಂಯಮತಾಮಹಂ ಬಂದಿದೆ, ಯಮನಾತ್ ನಿಯಮನಾತ್, ಯಮನ ಅಂದರೆ ನಿಯಮನ, ಯಾವ ಕಾಲಕ್ಕೆ ಎಲ್ಲ ಕಾಲಕ್ಕೂ ಅದು ಕೂಡ ಪ್ರಳಯ ಕಾಲದಲ್ಲೂ ಕೂಡ ಸ್ವಾಂತರ ನಿವೇಶನೇನ ಸಂಯಮನಾದ್ವಾ ಪಟ್ಟೋಡಿಟ್ಕೊಂಡು ಯಾಮನಾಮಕೆ ಉದರೆ ಅದ್ಯ ಸ್ಥಿತಿ ಕಾಲೇ ವಯಃ ಪಕ್ಷಿಣ ಅದು ಪ್ರಳಯ ಕಾಲದಲ್ಲಿ ಯಾಮನ್. ಆಮೇಲೆ ಸ್ಥಿತಿ ಕಾಲದಲ್ಲಿ ವಯಃ ಪಕ್ಷಿಣ ವೃಕ್ಷೇ ವಸಂತಿನ ವಸಂತಿ ದ ಅಂದ್ರೆ ವೇದಗಳಲ್ಲಿ ನಕಾರಕ್ಕೆ ಇಲ್ಲ ಅಂತ ಅರ್ಥ ಕಡಿಮೆ ಬರೋದು, ಯುವ ಅಂತ ಅರ್ಥ ಬರೋದು. ವೇದಗಳಲ್ಲಿ ಕೆಲವು ಪದಗಳ ಅರ್ಥನೇ ಬೇರೆ. ವಯಃ ಯುವ, ವಯಃ ನ ಅಂದ್ರೆ ವಯಃ ಅಂದ್ರೆ ಪಕ್ಷಿ, ಎಲ್ಲಿ ಬಂದಿದೆ ಪಕ್ಷಿ ಅಂತ ಅರ್ಥ ಗೊತ್ತಾ, ನೆನಪಿದೆಯಾ? ದ್ಯುಮಣಿ ವಯೋ ನಾಯಕ ದೇರಿ ಹಾದ್ಯ ಎಲ್ಲಿದ ಪಾಯಿಸ್ತತಿ ದ್ಯುಮಣಿ ವಯೋನಾಯಕ ವಯಸ್ಸದ್ರ ಪಕ್ಷಿಗಳು ವಯೋನಾಯಕ ಅಂದ್ರೆ ಗರುಡ ಗೊತ್ತಾಯ್ತಾ ಅದಕ್ಕೇನೆ ವಯ ಇವ ಪಕ್ಷಿಯು ನೀಡಂ ಇವ ಗೂಡಿಗೆ ಹೇಗೋ ಹಾಗೆ ನವಿಕ್ಷ್ಮಹಿ ಪ್ರವಿಷ್ಟಾಸ್ಮಃ ಪಕ್ಷಿ ಗೂಡಿನಲ್ಲಿ ಹೇಗೆ ತನ್ನ ಮರಿಗಳನ್ನಿಟ್ಕೊಂಡು ಕಾಪಾಡಬೇಕು ಹಾಗೆ ಪರಮಾತ್ಮ ಎಲ್ಲವನ್ನು ಎಲ್ಲ ಕಾಲಕ್ಕೂ ನಿಯಮನ ಮಾಡ್ತಾ ಪ್ರಳಯಕಾಲದಲ್ಲೂ ಸಹ ಗೂಡಿನಲ್ಲಿ ಪಕ್ಷಿ ಇಡೋ ಹಾಗೆ ತನ್ನ ಉದರದಲ್ಲಿ ಜಗತ್ತನ್ನಿಟ್ಟುಕೊಂಡು ಜಠರೇ ನಿಧಾಯ ನಿಯಮನವನ್ನು ಮಾಡ್ತಾನೆ. ಒಳ್ಳೆ ದೃಷ್ಟಾಂತ ಇದೆ. ಪಕ್ಷಿ ಗೂಡಲ್ಲಿಟ್ಕೊಂಡು ಹೇಗೆ ಮರಿಗಳನ್ನು ಕಾಪಾಡಬೇಕು ಹಾಗೆ ಪರಮಾತ್ಮ ಪ್ರಳಯಕಾಲ ಉದರದಲ್ಲಿಟ್ಕೊಂಡು ಕಾಪಾಡ್ತದೆ. ಎಲ್ಲ ಕಾಲಕ್ಕೂ ಕಾಪಾಡ್ತಾನೆ. ಪ್ರಳಯಕಾಲದಲ್ಲಿ ಉದರದಲ್ಲಿ ಇಟ್ಕೊಂಡ್ಬಿಟ್ಟು ರಕ್ಷಣೆ ಮಾಡ್ತಾನೆ. ಅದಕ್ಕೆ ನೀಡ ಅಂತ ದೃಷ್ಟಾಂತ ಕೊಟ್ಟು ಅದು ಗೂಡು ಇದು ಹೊಟ್ಟೆ ಉದರದಲ್ಲಿ ಇಟ್ಕೊಂಡು ಕಾಪಾಡ್ತಾನೆ. ಸಾನೋ ಅದ್ಯ ಯಸ್ಯ ವಯಂ ಇತಿ ಇದು ರಾತ್ರಿ ಸೂಕ್ತ ಅಂತ್ಯಕಾಲ ಸೂಚನೆ ಮಾಡೋದ್ರಿಂದಾಗಿನೇ ಪ್ರಳಯಕಾಲದಲ್ಲಿ ಹೆಗಪಾಡ್ತಾನೆ ಎಂಬ ಪದ ಯಾತಕ್ಕೆ ಬೇಕು ಅಂದ್ರೆ ಇದು ಅಂತ್ಯಕಾಲದಲ್ಲಿ ಹೇಳಬೇಕು. ರಾತ್ರಿ ಅನ್ನೋದೇನು ಪ್ರಮ ರಾತ್ರಿ ಕಾಲ ಅಂದ್ರೆ ಏನರ್ಥ? ಪ್ರಳಯಕಾಲನೇ ಸಂಹಾರ ಕಾಲ ರಾತ್ರಿ ಕಾಲ ಉದಯ ಮಧ್ಯಾಹ್ನದೆಲ್ಲ ಕುಡುದೆಲ್ಲ ಕಾಲ ಅಳ್ಳೋದಯ ಕಾಲ ಸೃಷ್ಟಿಯ ಕಾಲ ಆಮೇಲೆಲ್ಲ ಸ್ಥಿತಿ ಇತ್ಯಾದಿ ಬಂತು. ರಾತ್ರಿ ಕಾಲ ಸಂಹಾರ ಕಾಲ. ಆ ದೃಷ್ಟಿಯಲ್ಲಿ ರಾತ್ರಿಯಲ್ಲಿ ಪರಮಾತ್ಮ ತನ್ನ ಉದರದಲ್ಲಿ ಜಗತ್ತನ್ನು ಇಟ್ಕೊಂಡು ಸಂರಕ್ಷಣೆ ಮಾಡ್ತಾನೆ. ನಿಗ್ರಾಮಾಸೋ ಅವಿಕ್ಷತ ನಿಪದ್ವಂತೋ ನಿಪಕ್ಷಿಣ ನಿಶ್ಚಯೇನ ಆಸಹ ಚಿತರ್ಥಿನಃ. ಮತ್ತೆ ಅದಕ್ಕೆ ಅರ್ಥ ನಿಗ್ರಾಮಾಸೋ ಅವಿಕ್ಷತ ವಿಪದ್ವಂತೋ ನಿಪಕ್ಷಿಣ ಇವೆಲ್ಲ ನೀನಿಗಳು ಎಷ್ಟಿವೆ ನೀಗಳು. ನಿಗ್ರಾಮಾಸೋ ಅವಿಕ್ಷತ ನಿಪದ್ವಂತೋ ನಿಪಕ್ಷಿಣ ನಿಸ್ಸೇನಾಹ ನಿಸ್ಸೇನಾಸಸ್ಥಿತರ್ಥಿನಃ. ಗ್ರಾಮಾಸಹ ಮೇಲ್ನೋಟ ಗ್ರಾಮಾಸಹ ಅಂದ್ರೆ ಅಲ್ಲಿ ಸಂಸ್ಕೃತದಲ್ಲಿ ವೇದಗಳಲ್ಲಿ ಗ್ರಾಮಾಸಹ ಸ ಅಂದ್ರೆ ಅಹ ಅಷ್ಟೇ ಅರ್ಥ. ಗ್ರಾಮಾಸಹ ಅಂದ್ರೆ ಗ್ರಾಮಾಹ ಅಂತ ಅರ್ಥ. ಅಮರಣ್ಯ ಸೂಕ್ತದಲ್ಲಿ ಬರುತ್ತಲ್ಲ ಅಹಂ ರುದ್ರೇಭಿ ಅಂತ ಬರುತ್ತೆ. ರುದ್ರೇಭಿ ಅಂದ್ರೆ ರುದ್ರೈಹಿ ಅಂತ ಅರ್ಥ. ಕ್ಲಾಸಿಕಲ್ನಲ್ಲಿ ರುದ್ರೇಭಿ ಅಂತ ಹೇಳೋದಿಲ್ಲ, ವೇದಗಳಲ್ಲಿ ಆ ರೀತಿ ಉಪಯೋಗಿಸ್ತಾರೆ. ರುದ್ರೇಭಿ ರುದ್ರೈಹಿ ಮತ್ತೆ ರುದ್ರೈ ಅಂತ ಉಪಯೋಗಿಸ್ತಾರೆ, ರುದ್ರೇಭಿ ಅಂತ ಉಪಯೋಗಿಸ್ತಾರೆ. ಇಲ್ಲಿ ಹಾಗೇನೆ ಬಿಡಿಸಿದಾಗ ನಿಪಕ್ಷಿಣ ಅಂತಾನು ಉಪಯೋಗಿಸಿದರು, ಗ್ರಾಮಾಸ ಅಂತಾನು ಉಪಯೋಗಿಸಿದರು. ವೇದಗಳಲ್ಲಿ ಅಂತ ಬಳಕೆ ಉಂಟು. ವೈದಿಕ ವ್ಯಾಕರಣ ಭಿನ್ನವಾಗಿ ಕಾಣುತ್ತೆ. ನಮ್ಮ ಲೌಕಿಕ ವ್ಯಾಕರಣಕ್ಕಿಂತ ವೈದಿಕ ವ್ಯಾಕರಣ ವಿಭಿನ್ನವಾದದ್ದು. ಈ ಅರ್ಥದಲ್ಲಿ ಈ ಕ್ರಮದಲ್ಲಿ ಅರ್ಥ ಮಾಡಬಾರದು. ಅದಕ್ಕೆ ಬಹುತ್ವ ಗ್ರಾಮ ನಾಮಕಾಹ ಗ್ರಾಮ ಸಾಮದನ ಗ್ರಾಮ ಅಂತ ಅರ್ಥ ಮಾಡಬೇಕು. ಗ್ರಾಮಗಳು ಅಂದ್ರೆ ಏನು? ಗ್ರಾಮಗಳು ಅಂತ ಅರ್ಥ ಅಲ್ಲ, ಹಸುರರು ಅಂತ ಅರ್ಥ. ಗುಂಪಿದ್ದಾಗ ಗ್ರಾಮ ಅಂತ ಕರೀತಾರೆ. ಹಸುರರು ಯಾವಾಗಲೂ ಹೇಗಿರ್ತಾರೆ? ಈ ಗುಂಪು ಗುಳಿತನ ಯಾರ ಕೆಲಸ? ಹಸುರರ ಕೆಲಸ. ಯಾಕೆಂದ್ರೆ ಸ್ವಂತ ಒಬ್ಬೊಬ್ರು ಕೆಲಸ ಮಾಡಕ್ ಬರೋದಿಲ್ಲ ಅವರಿಗೆ. ಅದಕ್ಕೆ ಏನ್ ಮಾಡ್ತಾರೆ ಯಾವಾಗಲೂ? ಜರಾಸಂಧ ಎಷ್ಟು ಅಕ್ಷೋಣ್ಯ ಸೈನ್ಯ ತರ್ತಾನೆ ಅವನಿಗೆ ದೊಡ್ಡ ಗ್ಯಾಂಗ್ ಹೋದ್ ಶಿಶುಪಾಲ ರುಗ್ಮಿ ದೊಡ್ಡ ಗ್ಯಾಂಗ್ ಇಟ್ಕೊಂಡಿದ್ದ. ಆ ಸಜ್ಜನರ ಅರ್ಜುನ ಏಕಾಕಿ ಕೆಲ ಎಸ್ ಚಕ್ರೆ ಭೀಮಸೇನರು ಒಬ್ಬರೇ ಯುದ್ಧ ಮಾಡ್ತಾರೆ. ಇದು ಬಹಳ ವಿಶೇಷ. ಇದು ಸಜ್ಜನ ಸಂಖ್ಯೆ ಕಡಿಮೆ ಆದರೆ ಅವ್ರಿಗೇನೇ ದೇವರ ಅನುಗ್ರಹ ಹರಿವಾರನಾಥ್ ಗೆದ್ದು ಬಿಡ್ತಾರೆ. ಅವ್ರು ತುಂಬಾ ಜನ ಇದ್ರು ಕೂಡ ಏನ್ ಮಾಡ್ತಾರೆ? ಅವರು ಇರ್ತಾರೆ, ಕೊನೆ ಸೋಲ್ತಾರೆ. ಅದಕ್ಕೆ ಗ್ರಾಮಾಸಹ ಗ್ರಾಮಾಸಹ ಬಹುತ್ವಾದ ಗ್ರಾಮ ನಾಮಕಾಹ ಹಸುರ ಬಹುಳಾಯಸ್ವ ಹಸುರ ಸಂಖ್ಯೆ ಭಾರಿ ಸೃಷ್ಟಿ ಕ್ರಮದಲ್ಲೇ ಜಾಸ್ತಿ ಇರೋದು. ಗ್ರಾಮ ನಾಮಕಃ ಹಸುರಾಹ ತ್ವಯಿ ನೀ ಅವಿಕ್ಷತ ನಿವಿಶನ್ ಅವರು ಕೂಡ ಪರಮಾತ್ಮನೊಳಗೆ ಪ್ರವೇಶವನ್ನು ಮಾಡ್ತಾರೆ. ಯ ಪದ್ವಂತ ಪದ್ವಂತ ಅಂದ್ರೆ ಕಾಲಿರರು ಅಂತ ಅರ್ಥ. ಕಾಲಿರರು ಅಂದ್ರೆ ಏನು? ಪಾದ ಮಾತ್ರ ಪ್ರಯಾಪಿನೋ ಮಾನುಷಾಸ್ತ್ಯ ನಿವಿಶನ್ ಪಾದಗಳಿಂದ ಓಡಾಡೋರು ಅಂತ ಅರ್ಥ. ಪಾದ ಇರೋದು ಬೇರೆ, ಪಾದ ಉಪಯೋಗಿಸೋದು ಬೇರೆ. ಪಾದಗಳಿಂದ ಉಪಯೋಗ ನಡೆದು ಎಲ್ಲ ಚಟುವಟಿಕೆ ಮಾಡೋದು ಯಾರು? ಮನುಷ್ಯರು. ಅದು ಪದ್ವತಃ ಅಂದ್ರೆ ಏನು? ಮಾನುಷಾಶ್ಚ ಅಂತ. ಅವ್ರು ಹಸುರರು ಅಂದ್ರೆ ಅವರು, ಪದ್ವತ ಅಂದ್ರೆ ಮಾನುಷರು, ಅಂದ್ರೆ ನಿತ್ಯ ಸಂಸಾರಿಗಳು. ನವಿಶನ್ ಅವರು ಕೂಡ ಪರಮಾತ್ಮನ ಆಶ್ರಯಿಸೇ ಇರೋರು. ಸೇನಾಸಹ ಸೇನರು ಅಂತ ಗಿಡಗಗಳು ಅಂತ ಅರ್ಥ. ಇಲ್ಲಿ ಆ ಅರ್ಥ ಅಲ್ಲ. ಸೇನಾಸಹ ಶಮಶಾಸ್ತಿ ಸುಖೀ ವಿಷ್ಣು ಆಸಮಂತಾ ತಿನಃ ಸ್ವಾಮೀತಿ ಜ್ಞಾನಂ ಯಶಾಂತೆ ದೇವೋತ್ತಮ ಅಪಿ ನವಿಶನ್. ಮೊದಲನೇದಾಗಿ ಗ್ರಾಮಾಸಹ ತಾಮಸರು, ಆಮೇಲೆ ಪದ್ವಂತಹ ಮನುಷ್ಯರು, ಸೇನಾಸಹ ದೇವತೆಗಳು ಎಲ್ಲ ಎಲ್ಲಿದ್ದಾರೆ? ಅಖಿಲಂ ಜಠರೇ ನಿಧಾಯ. ಅಖಿಲಂ ಅಂತ ಬಂದಿದ್ರಿಂದ ಸಾತ್ವಿಕರು ರಾಜಸೂರ್ತ ಇಡೀ ಜಗತ್ತನ್ನು ಪರಮಾತ್ಮ ಒಡಗಿಟ್ಕೋತಾನೆ. ಅರ್ಥಿನಃ ಚಿತ್ ಅರ್ಥಿನೋಪಿ ಪ್ರಾಪ್ತ ಪುರುಷಾರ್ಥ ಮುಕ್ತಾಹ ಅಪಿ ನವಿಶನ್. ಮತ್ತೆ ಮುಕ್ತರು ಕೂಡ ಇದ್ದಾರೆ ಪರಮಾತ್ಮನ ಉದರದಲ್ಲಿ. ಮುಕ್ತರಿಂದ ಹಿಡಿದು ಅನಾದಿ ಕಾಲದ ಜೀವರು ಅದರಲ್ಲಿ ತ್ರಿವಿಧ ಮತ್ತು ಮುಕ್ತರು ಎಲ್ಲರನ್ನು ಪರಮಾತ್ಮ ಇಟ್ಕೊಂಡ್ಬಿಟ್ಟಿದೆ. ಅದಕ್ಕೆ ಪ್ರಾತಃ ಸಂಗ್ರಹದ ಹೇಳಬೇಕಾದ್ರೆ ಅಲ್ಲಿ ಕಂಪಾರ್ಟ್ಮೆಂಟ್ಸ್ ಬೇರೆ ಬೇರೆ. ಅಷ್ಟೊಳಗೆ ನಾಭಿ ಮಧ್ಯಭಾಗ ಅಧೋಭಾಗ ಎಡಭಾಗ ಬಲಭಾಗ ಮೇಲೆ ಕೆಳಗೆ ಅಲ್ಲೂ ಕೂಡ ಪರಮಾತ್ಮ ಅವ್ರು ಬೇರೆ ಬೇರೆ ಮಾಡಿ ಇಟ್ಕೊಂಡಿದ್ದಾನೆ. ಪಟ್ಟಿಯೊಳಗೆ ಇಟ್ಕೊಂಡ್ರು ಹಾಗೆ ವ್ಯತ್ಯಾಸ ಮಾಡಿದ್ದಾರೆ. ಸೇನಾ ಪಕ್ಷಿ ಅಂತ ಆಗುತ್ತಲ್ಲ, ಸಾಮಾನ್ಯ ಅರ್ಥ ಪಕ್ಷಿ ಅಂತಾನೆ. ವೇದದ ಭಾಷೆಯಲ್ಲಿ ಪಕ್ಷಿ ಅಲ್ಲ. ಈ ವೇದಕ್ಕೆಲ್ಲ ಮುಖ್ಯ ಅರ್ಥ ಏನ್ ಮಾಡ್ಬೇಕು, ಯಾವಾಗಲೂ ಆಧ್ಯಾತ್ಮಿಕ ಅರ್ಥ ಮಾಡ್ಬೇಕು. ಅದಕ್ಕೆ ಇಲ್ಲಿಗೆ ದೇವೋತ್ತಮರು ಅಂತ ಅರ್ಥ. ಶ ಅಂದ್ರೆ ಸುಖ, ಶಂ ಇರೋರು ಸಿ, ಧನ ಇರೋರು ಧನಿ. ಈ ಬಂದಾಗ ಅದು ಮತ್ತು ಪ್ರತ್ಯಯ ಅಂತ ಕೈ ಇನ್ನದು ಏನಾಯ್ತು ಅರ್ಥ, ಇರೋರು ಅಂತ ಅರ್ಥ. ಶಂ ಇರೋರು ಅಂದ್ರೆ ಸಿ, ಸಿಗಳು ಅಂದ್ರೆ ದೇವತೆಗಳು. ಅದು ಸೇನಹ ಅಂತ ಹೇಳಿದ್ರೆ ದೇವತೆಗಳನ್ನ ಪರಮಾತ್ಮನ ಸ್ವಾಮಿಯಾಗಿ ಬಂದಿರತಕ್ಕಂಥ ದೇವತೆಗಳು ಅಂದ್ರೆ ದೇವೋತ್ತಮರು ಅಂತ ಅರ್ಥ. ನೋಡಿ, ಶಮಶಾಸ್ತಿ ಇತಿ ಸುಷಗಿ, ಸಿ ಅಂದ್ರೆ ಸುಖಿ, ದಶಪ್ರಮತಿ. ಆಚಾರ್ಯ ಅರ್ಥ ಹೇಳ್ಬೇಕಾದ್ರೆ ಹೇಳಿದ್ದಾರೆ ದಶಪ್ರಮತಿ, ಶಂ ದದಾತಿ ಇತಿ ದಶ. ಅವ್ರ ಜ್ಞಾನ ಆನಂದವನ್ನು ಕೊಡೋದ್ರಿಂದ ದಶ ಅಂದ್ರೆ ಆನಂದ ಕೊಡೋರು ಅಂತ ಅರ್ಥ. ಅರ್ಥ ಗಿಡಗ ಅಂತ ಲೋಕದ ಅರ್ಥ. ಈಗ ಲೋಕ ಅರ್ಥ ಇಲ್ಲಿ ಅರ್ಥ ತಗೋಬಾರದು. ಯಾವ ಅರ್ಥ ತಗೊಳ್ಬೇಕು ಇಲ್ಲಿ? ದೇವೋತ್ತಮರು ಅಂತ ಅರ್ಥ. ವಿಷ್ಣು ಆಸಮಂತ ದಿನಃ ಸ್ವಾಮಿ ಇತಿ. ಪರಮಾತ್ಮ ಅತ್ಯಂತ ಆನಂದ ಪೂರ್ಣನಾದ ಪರಮಾತ್ಮನೇ ತಮಗೆ ಸ್ವಾಮಿಯಾಗಿ. ಭೀಮಸೇನ ಅಂಬಲ್ಲಿ ಹೇಗೋ, ಸೇನ ಅಂಬಲ್ಲಿ ಹಾಗೆ. ಸ್ವಾಮೀತಿ ಜ್ಞಾನಂ ದೇಶ ಅಂತೆ ದೇವ, ಎಲ್ಲರಿಗೂ ಪರಮಾತ್ಮ ಸ್ವಾಮಿನೇ. ಆದರೆ ಸ್ವಾಮಿ ಅಂತ ಅನುಸಂಧಾನ ಇಟ್ಕೊಂಡು ಬದುಕೋದು ಯೋಗ್ಯರು. ಸ್ವಾಮಿಯಾಗಿದ್ದರು ಪ್ರೊಟೆಸ್ಟ್ ಮಾಡಿ ಬದುಕತಕ್ಕಂಥವ್ರು ಯಾರೋ ಅಯೋಗ್ಯರು. ಆದ್ದರಿಂದ ಆ ಗುಂಪೆ ಸ್ವಾಮಿತ್ವ ಒಪ್ಪಿದ್ರು ಕೂಡ ಅವರಿಗೆ ಒಬಿಡಿಯನ್ಸ್ ಇಲ್ಲ, ಇವ್ರು ಮಾಡ್ತಾರೆ. ಆದ್ದರಿಂದ ವಿಶೇಷ ಅಂದರೆ ಅದೇನೆ. ಅರ್ಥಿನ ಸ್ಥಿತ ಅರ್ಥಿನೋಪಿ ಪ್ರಾಪ್ತ ಪುರುಷಾರ್ಥ ಮುಕ್ತಾಪಿ. ಅರ್ಥಿಗಳು ಒಂದು ಮುಕ್ತರು ಅಂತ ಅರ್ಥ. ಅವರು ಕೂಡ ನವೀಶನ್ ಪರಮಾತ್ಮ ಉದರದಲ್ಲೇ ಇದ್ದಾರೆ. ಆವೃತ್ತೈವ ಉಪಸರ್ಗಸ್ಯ ಕ್ರಿಯಾವೃತ್ತಿರ್ ಭವಿಷ್ಯ ಕ್ರಿಯಾವೃತ್ತಿ. ಅಲ್ಲಿ ನವೀಶನ್ ನವೀಶನ್ ಅಂತ ಒಂದ್ಸರ್ತಿದೆ, ಎಲ್ಲದಕ್ಕೂ ಅಪ್ಲೈ ಮಾಡ್ತಿರಲ್ಲ ಅಂದ್ರೆ ಹೌದು. ಕ್ರಿಯಾಪದವನ್ನು ಏನ್ ಮಾಡಬೇಕು, ಆವೃತ್ತಿ ಮಾಡ್ಕೋಬೇಕು ಅಂತಿದೆ. ರಾಮಕೃಷ್ಣರು ಬಂದು, ರಾಮನು ಬಂದ ಮತ್ತು ಕೃಷ್ಣನು ಬಂದ, ಬಂದರು ಅದನ್ನು ಬಿಡಿಸಿಬಿಟ್ಟಾಗ ಏನಾಗುತ್ತದ, ರಾಮ ಕ್ರಿಯೆ ಆವೃತ್ತಿ ಮಾಡ್ಕೊಂಡು ಓದಬೇಕಲ್ಲ. ಇಲ್ಲೂ ಹಾಗೆ ರಾಮನು ರಾಮಕೃಷ್ಣರು ಬಂದರು, ಗೋವಿಂದಾದಿಗಳು ಸಹ ಏನ್ ಮಾಡ್ಬೇಕಾಗ, ಬಂದರು ಸೇರಿಸ್ಕೋಬೇಕ. ಕ್ರಿಯೆ ಆವೃತ್ತಿ ಅಂತ ಹೇಳಿದ್ರು. ಯಾವಯಂ ವೃಕ್ಯಂ ವೃಕಂ ಯವಯ ತೇನ ಸೂರ್ಮೇ ಅಥಾನಃ ಸುತರಾಭವ. ಯಾವಯ ವೃಕ್ಯಂ ವೃಕಂ ಯವಯ ತೇನ ಸೂರ್ಮೇ ಅಥಾನಃ ಸುತರಾಭವ. ನಹತ ಅಥ ನಹ ಬಿಡಿಸ್ಕೋಬೇಕ. ಅಥಾನಹ ಅಥ ನಹ ಊರ್ಮೇ ಪೂರೀಕೃತ ಪ್ರಮಾಣೆ ಊರ್ಮೇ ಉರು ಮಾ ಅಂತಿದೆ. ಉರು ಅಂದರೆ ಹೆಚ್ಚು ಮಾಡೋದು, ಪುಷ್ಟಿ ಕೊಡೋದು. ಮಾ ಅಂದರೆ ಪ್ರಮಾಣ ಅಂಗೀಕೃತ ಪ್ರಮಾಣೆ. ದೇವಿ ಕ್ರೂರತ್ವ ತುರ್ಕ ಅಸುರಾಹ ತತ್ ಸ್ವಭಾವೋ ಜನೋ ವೃಕ್ಯ ತಮ್ ವೃಕ್ಯಂ ಯವಯೇತಿ ಪದಪಾಠ. ಯವಯ ಅಂತಿದೆ, ಬಿಡಿಸಿದಾಗ ಯವಯ ಅಂತ ಬಿಡಿಸಬಾರದು, ಯವಯ ಅಷ್ಟೇ ಅಂತ ಬಿಡಿಸ್ಬೇಕು ಅಂತ ಹೇಳಿ. ಅದು ಪದಪಾಠ. ಯಾರು ತೋಳಗಳಂತೆ ನಮ್ಮನ್ನು ನಾಶ ಮಾಡ್ತಕ್ಕಂಥ ಸ್ವಭಾವದ ದುಷ್ಟ ಜನ ಇದ್ದಾರೆ ಅವರನ್ನು ಯವಯ ಯವಯ ಅವರನ್ನು ಇಲ್ಲಿಂದ ದೂರ ಓಡಿಸು ಅಂತ ಅರ್ಥ. ಇಲ್ಲೂ ಹಾಗೆ ಅಸುರಾದಿಗಳು ಅಪ ನಮ್ಮನ್ನು ನಾಶ ಮಾಡೋಕ್ಕೆ ಬರ್ತಾ ಇವೆ, ಪರಿಹಾರ ಮಾಡಿ ಅಂತ ಅರ್ಥ. ವೃಕಂ ಅಸುರಂಚ ಯವಯ, ವೃಕಂ ಅಸುರಂಚ ಯವಯ, ವೃಕ್ಯಂ ಯವಯ ಅಸುರಂಚ ಯವಯ. ಅಸುರ ಸ್ವಭಾವದವರನ್ನು ಮತ್ತು ಅಸುರರನ್ನು ನೀವು ದೂರ ಓಡಿಸಿರಿ. ಅಸುರರು ಅಂತ ಕರೀ, ಅಸುರ ಸ್ವಭಾವದವರು ಅಂತ ಯಾತಕ್ಕೆ ಕರೀತಾರೆ? ದುರ್ಯೋಧನಾದಿಗಳು ಮೇಲ್ನೋಟಕ್ಕೆ ಹಸರರಲ್ಲ, ಮನುಷ್ಯರು ಕ್ಷತ್ರಿಯರು ಚಂದ್ರವಂಶದವರು. ಸ್ವಭಾವ ಹಸರ ಸ್ವಭಾವ. ಇನ್ನು ಬಕಾಸುರಾದಿಗಳೇನವರು, ಹಸುರರೇ ಸ್ವರೂಪನೂ ಅದು ಅದೇ. ಅದಕ್ಕೆ ಹಸುರರನ್ನ ಹಸುರ ಸ್ವಭಾವದವರನ್ನ ನಾಶ ಮಾಡಿ ಅಂತ ಪ್ರಾರ್ಥನೆ ಮಾಡಿ. ವೃಕ ಮಸುರಂಚ ಯವಯ, ವೃಕ್ಯಂ ಯವಯ ವೃಕಂಚ ಯವಯ. ವೃಕ್ಯರನ್ನು ದೂರ ಓಡಿಸ್ರಿ, ವೃಕರನ್ನು ದೂರ ಓಡಿಸ್ರಿ. ಸ್ತೇನಂ ಬ್ರಹ್ಮಸ್ತೇನಂ ಮಹಾಸುರಂಚ ಯವಯ. ಸ್ತೇನಂ ಈ ಕಳ್ಳರನ್ನ ಓಡಿಸ್ರಿ ಅಂದರು. ಯವಯ ಯವಯ ಸ್ತೇನ ಕ್ಲಾಸಿಕಲ್ ಆಗಿದ್ದರೆ ಯವಯ ತೇನ ಅಂತ ಬಿಡಿಸ್ಬೇಕಾಗ್ತಿತ್ತು. ಇಲ್ಲಿ ಹಾಬಿಡಿ, ಯವಯ ಸ್ತೇನ ಅಂತ ಬಿಡಿಸ್ಬೇಕು. ಅದು ವೇದದ ಪದಪಾಠ. ಅದು ಸ್ತೇನ ಅಂದರೆ ಕಳ್ಳರು, ಕಳ್ಳರನ್ನು ಓಡಿಸಿಬಿಡಿ. ಕಳ್ಳರು ಅಂದ್ರೆ ಏನು ಕತ್ತಿದ್ದಾರೆ ಅವರು, ಬ್ರಹ್ಮಸ್ತೇನ. ಬ್ರಹ್ಮಸ್ತೇನ ನಿರಾನಂದ ಅಪಕ್ವ ಮನಸ್ಸೋ ಅಶಿವಾಹ ಐಕಾತ್ಮ್ಯಂ ನಾಮ ಎದ್ರಿದಂ ಕೇಜಿತ್ ಬ್ರೂವಿರ ನೈಪುಣ ಅನ್ನೋ ವಾಕ್ಯ ಕೋಟ್ ಮಾಡಬೇಕಾದ್ರೆ ಇತಿ ಮೋಕ್ಷ ಧರ್ಮೇಶು ತುಂಬ ಸತ್ಯ ಆಚಾರ್ಯ ಕೋಟ್ ಮಾಡಿದ್ದಾರೆ. ಅಲ್ಲಿ ಬಂದಿದೆ ಬ್ರಹ್ಮಸ್ತೇನಾಹ ನಿರಾನಂದಾಹ ಅಪಕ್ವ ಮನಸ್ಸೋ ಅಶಿವಾಹ. ಅವರ ಬಗ್ಗೆ ಕ್ವಾಲಿಫಿಕೇಶನ್ಗಳು, ಬ್ರಹ್ಮಸ್ತೇನರು ನಿರಾನಂದರು ಅಪಕ್ವ ಮನಸ್ಸಿನವರು ಅಶಿವರು ಅಮಂಗಳರು ಎಲ್ಲ ಹೇಳಿದ್ದ. ಹಸುರಂಚ ಯವಯ ಅಥ ದೇಶಾಂ ಅಸ್ಮತ್ತು ವಿಯೋಜಯ. ಅವ್ರ ನಾಶ ಮಾಡೋದು ಅಂದ್ರೆ ಏನು, ನಮ್ಮಿಂದ ದೂರ ಮಾಡೋ ಅಷ್ಟೇನೆ. ಯಾಕೆ ಸ್ವರೂಪತ ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಪರಮಾತ್ಮ ಏನ್ ಮಾಡಿದ್ದಾನೆ, ಅನಾದಿ ನಿತ್ಯರ ಹಾಗೆ ಕಾಪಾಡದೆ ಸಂಕಲ್ಪ ಮಾಡಿದ್ದಾನೆ, ಆದ್ರಿಂದ ಅವ್ರನ್ನ ಕೊಡೋದಿಲ್ಲ. ಏನ್ ಮಾಡ್ತಾನೆ, ಅದನ್ನ ದೂರ ಮಾಡ್ತಾನಷ್ಟೇ. ಯಾತ ತೇಷಾಂ ಅಸ್ಮತ್ತೋ ವಿಯೋಜಯ ಅನಂತರಂ ನಹ ಸುತರ ಸುಖತರ ಸದಾ ಭವ. ಅನಂತರ ನಮ್ಮನ್ನ ಸುತರ ಭವ, ಮತ್ತೆ ಸುಖ ಸೇರಿಸ್ಕೋಬೇಕು. ಸುಖತರ್ಕತರ ಸದಾ ಭವ, ಸುಖತರ ಅತ್ಯಂತ ಸುಖತರನಾದ ಪರಮಾತ್ಮನೇ ನಮ್ಮನ್ನು ಸುಖ ನೀಡುವವನಾಗಿ ನೀನು ಆಗು. ಹಸರನ್ನು ಓಡಿಸು, ಹಸರ ಅಪಮೃತ್ಯು ಪರಿಹಾರ ಮಾಡಿ ಉದ್ಧಾರ ಮಾಡು, ಕಾಲಮೃತ್ಯುವಾಗಿದ್ದರೆ ಮೋಕ್ಷ ಕೊಟ್ಟು ಉದ್ಧಾರ ಮಾಡು, ಒಟ್ಟು ಸುತರ ಆನಂದ ಪಡುವವನಾಗು ಅಂತ ಅರ್ಥ. ತಮ ಅದನ್ನು ತಮಪ್ಪರ್ಥ ಮಾಡ್ಕೋ, ಸುತಮ ಅಂತ ಮಾಡ್ಕೋಬೇಕು. ತರ ಅಂತ ಬಂದಲ್ಲಿ ಒಂದೇ ಬಂದ ಏನಂತ ಅರ್ಥ, ಅದಕ್ಕೆ ತಮನೂ ಅರ್ಥ ತರನೂ ಅರ್ಥ. ಆದ್ದರಿಂದ ನಮ್ಮ ಉತ್ಕೃಷ್ಟ ಆನಂದದಿಂದ ಕೂಡಿದವರನ್ನಾಗಿ ಮಾಡು. ಉಪಮಾಪೇಪಿಷತ್ತಮಃ ಕೃಷ್ಣಂ ವ್ಯಕ್ತಂ ಅಸ್ಥಿತ ಉಷಋಣೇವ ಯಾತಯ. ಉಪಮಾ ಪೇಪಿಷತ್ತಮಃ ಕೃಷ್ಣಂ ವ್ಯಕ್ತಂ ಅಸ್ಥಿತ ಉಷಋಣ ಇವ ಯಾತಯ. ಉಷ ಪ್ರಕಾಶರೂಪೇ ದೇವಿ ಪ್ರಾರ್ಥನೆ ಪರಮಾತ್ಮನಲ್ಲಿ, ದೇವರಿ ದುರ್ಗಾ ಪ್ರಾರ್ಥನೆ, ನಾರಾಯಣ ಪ್ರಾರ್ಥನೆ. ಪೇಪಿಷತ್ ಅಲ್ಲಿ ನೋಡಿ, ಉಪಂ ಆಪೇಪಿಷತ್ ತಮಃ ಅಂತ. ಆ ಪೇಪಿಷತ್ ಉಪಂ ಉಪ ಮಾ ಆ ಅಷ್ಟು ಬೇರೆ ಮಾಡಿಕೊಂಡು ಪೇಪಿಷತ್ ಒಂದೇ ಮಾಡಿಕೊಂಡ್ರೆ ಅಜ್ಞಾನಂ ಪೇಶಲಂ ಮನೋರಮಂ ಕೃಷ್ಣಂ ಕೃಷ್ಣ ಯತ್ತಮೋ ಭಾವರೂಪ ಜ್ಞಾನಂ. ಯತ್ತಮೋ ಅಂತ ಕೇಳಿದರೆ ಭಾವರೂಪ ಅಜ್ಞಾನವನ್ನ. ಕೃಷ್ಣಂ ವ್ಯಕ್ತಂ ಅಸ್ಥಿತ, ಕೃಷ್ಣ ಅಂದರೆ ಕಪ್ಪು, ಕೃಷ್ಣ ವರ್ಣ. ಕೃಷ್ಣ ಕಪ್ಪು ಅಂತಿರೋದು ಯಾವುದು? ಕತ್ತಲೆ. ಕತ್ತಲೆ ಅಂದ್ರೆ ಏನು? ಅಜ್ಞಾನ. ಅಜ್ಞಾನವನ್ನು, ಎಂಥ ಅಜ್ಞಾನ? ಭಾವರೂಪ ಅಜ್ಞಾನ. ಅದನ್ನ ಪರಿಹಾರ ಮಾಡು. ಮಾ ಉಪ ಮತ್ ಸಮೀಪೆ ಸಮ್ಯಕ್ ಜ್ಞಾನ ಆವರಕತೆಯ ಆಸ್ಥಿತ ಸ್ಥಿತಂ ತತ್ ಋಣ ಇವೇತಿ ಪಾದಪಾಠ. ತತ್ ಋಣ, ಋಣ ಇವ ಯಾತಯ ಇತಿ ಪದಪಾಠ. ಋಣಾನಿ ಇವ, ಋಣವನ್ನು ಹೇಗೆ ಪರಿಹಾರ ಮಾಡಬೇಕು ಹಾಗೆ ನೀನು ನಮಗಿರುತ್ತ ತಮಸ್ಸನ್ನು ಪರಿಹಾರ ಮಾಡು. ಸಾಲದ ಬಾಧೆ ನಮಗೆ ಅರ್ಥ ಆಗುತ್ತೆ. ಅಜ್ಞಾನದ ಬಾಧೆ ದೊಡ್ಡದು. ಸಾಲದ ಬಾಧೆ ಸಾಲ ಕೊಟ್ಟರೆ ಮುಗಿಯುತ್ತೆ. ಅಜ್ಞಾನದ ಬಾಧೆ ಮಾಡಬೇಕಾದ್ರೆ ಏನಾಗಬೇಕು? ಧನ ಕೊಟ್ಟರೆ ಹೋಯಿತು, ಜ್ಞಾನ ಬರಬೇಕು ಅಷ್ಟೇ ವ್ಯತ್ಯಾಸ. ಧನನ ಕೊಟ್ಟರೆ ಋಣ ತೀರುತ್ತೆ, ಜ್ಞಾನ ಬಂದರೆ ಕತ್ತಲೆ ಪರಿಹಾರ ಆಗುತ್ತೆ. ಅದನ್ನು ಕೊಡು. ಋಣಾನಿ ಇವ ಯಥಾ ಸತ್ಪುರುಷೋ ಋಣ ಪರಿಹಾರೇ ಅತ್ಯಂತಂ ಅವಹಿತೋ ಭವತಿ ತಥಾ ಅವಹ್ಯ ನಿಯಾಪಯ ಇತಿ ಭಾವ. ಇಂಪಾರ್ಟೆಂಟ್ ಲೈನ್ ಅದು. ಯಥಾ ಸತ್ಪುರುಷ ಋಣ ಪರಿಹಾರೇ ಅತ್ಯಂತಂ ಅವಹಿತೋ ಭವತಿ. ಸಜ್ಜನರು ಸಾಲಗೆಲ್ಲ ಮಾಡೋದಿಲ್ಲ. ಅಕಸ್ಮಾತ್ ಮಾಡಿದ್ರೆ ಏನು ಮಾಡ್ತಾರೆ? ಬೇಗ ತೀರಿಸಕ್ಕೆ ಕಾಯ್ತಿರ್ತಾರೆ ಅಂತ ಹೇಳಿದ. ಬೇಗ ತೀರಿಸ್ಬೇಕು ಅಂತ ಕಾಯ್ತಿರ್ತಾರೆ. ಅದಕ್ಕೆ ಮಧ್ಯೆ ಭಟ್ರೆ ಕೇಳೋದಕ್ಕೆ ಬಂದ. ನೆಕ್ಸ್ಟ್ ಏನು ಮಾಡಿದ್ರೆ ಅವರು? ಏನು ಮಾಡಿದ್ರು? ಇದಲ್ಲೇ ಕೊಂಡಕ್ಕೆ ಹೋಗ್ಬಿಟ್ರು, ಅವನ ಹತ್ರ ಹೋಗ್ಬಿಟ್ರು ಕೊಂಡಕ್ಕೋಸ್ಕರ. ಲಬ್ಧಂ ಸುತಾದಿತಿ ವದನ್ ನಿಜಪುಂಗವೇನ ಲಬ್ಧಂ ಸುತಾದಿತಿ ವದನ್. ತಕ್ಷಣ ಹೇಳಿದರು, ಇಲ್ಲ ನಮ್ಮ ಮಗ ಕೊಟ್ಟಾಯ್ತು ಅಂತ ಹೇಳಿ. ಇನ್ನೊಂದ್ಸತಿ ಬರಲಿ, ಅಲ್ಲಿವರಿಗೆ ಟೈಮ್ ಸಿಗ್ತಾ ಇಲ್ಲ ಅಂತ ಕೊಡಲಿಲ್ಲ. ಕೆಲವೇ ಮಾಡ್ತಾರೆ, ಮೊದಲು ಸಾಲ ಮಾಡಿಬಿಡೋದು, ಆಮೇಲೆ ಅವ್ರು ಸಾಲ ಕಾರ್ಯ ಕಂಡು ಮುಚ್ಕೊಂಡು ಸಿಗದಂತೆ ಓಡಾಡ್ತಿರೋದು, ಬಂದರೆ ಇಲ್ಲ ಅಂಬೋದು, ಅಥವಾ ಇರೋಣ ಮಾಡ್ತಿರ್ತಾರೆ. ಒಟ್ಟು ತೀರಿಸೋ ಉದ್ದೇಶ ಇಲ್ಲ. ಅವ್ನು ಬರದೆ ಹೋದ್ರೆ ಸದ್ಯ ಖುಷಿ ಪಡ್ತೀವಿ, ಹಾಗಲ್ಲ ಇವಾಗ ನಾನೇ ಕೊಡ್ಬೇಕಾಗಿತ್ತು, ಇನ್ನೂ ಬರಲೇ ಇಲ್ಲಲ್ಲ, ಆದಷ್ಟು ಬೇಗ ಕೊಟ್ಬಿಡೋಣ. ನಾವು ಲೇಟ್ ಬಿಲ್ಗೆಲ್ಲ ಏನು ಮಾಡ್ತೀವಿ? ಆದಷ್ಟು ಬೇಗ ಕೊಡೋಕ್ಕೆ ಟ್ರೈ ಮಾಡೋದಿಲ್ಲ, ಡಿಸ್ಕನೆಕ್ಟ್ ಆಗಿಬಿಟ್ರೆ ಕಷ್ಟ ಅಂತೇಳಿ ಆ ಥರ ಯೋಚನೆ ಮಾಡಿದ್ರು. ಸಾಲ ಯಾವಾಗಲೂ ಕೂಡ ಬಂಧಕ, ಋಣವೆಂಬ ಸೂತಕವು ಬಾಧಿಸುತ್ತಿದೆ. ಪುರಂದರ ದೇವ್ರ ನಾಮ ಇದೆ, ಋಣನೇ ಸೂತಕ ಇದ್ದಾಗ. ಅದು ಸೂತಕನ ಏನು ಮಾಡ್ಬೇಕು? ಯಾವಾಗಲೂ ಮಿನಿಮೈಸ್ ಮಾಡಬೇಕು, ಕಳ್ಕೊಂಡ್ಬಿಡ್ಬೇಕು. ಅದಕ್ಕಾಗಿ ಋಣಾನಿ ಇವ ಯಥಾ ಸತ್ಪುರುಷೋ ಋಣ ಪರಿಹಾರೇ ಅತ್ಯಂತಂ ಅವಹಿತೋ ಭವತಿ. ಬಹಳಷ್ಟು ಜಾಗೃತನಾಗಿರ್ತಾನೆ, ಬೇಗ ಮುಗಿಸ್ಬೇಕು ಅಂತೇಳಿ. ತಥಾ ಅವಹಿತ ಸತಿ ಯಾತಯ ನಿಯಾಪಯ ಇತಿ ಭಾವ. ಆ ರೀತಿ ನೀನು ನಮ್ಮ ಕಡೆ ಗಮನ ಕೊಟ್ಟು ಬೇಗ ಅಜ್ಞಾನ ಪರಿಹಾರ ಮಾಡಿಬಿಡು. ಋಣ ತೀರಿಸೋನು ಹೇಗೆ ಋಣ ತೀರಿಸ್ಲಿಕ್ಕೆ ಕಾಯ್ತಾ ಇರ್ತಾನೋ, ನೀನು ನಮ್ಮ ಅಜ್ಞಾನವನ್ನು ಪರಿಹಾರ ಮಾಡಿ ದಯವಿಟ್ಟು ಕಾದು ಕಾದ್ರೆ ನಮ್ಮ ಪರಿಹಾರ ಮಾಡಿಬಿಡು ಅಂಥೇಳಿ ಬೇಗ ಪರಿಹಾರ ಮಾಡೋ ತಾತ್ಪರ್ಯ. ಉಪಮಾಪೇಪಿ ಸತ್ತಮಃ ಕೃಷ್ಣಂ ವ್ಯಕ್ತಂ ಅಸ್ಥಿತ ಉಷ ಋಣೇವ ಯಾತಯ. ವೇದದ ಭಾಷೆ ಸಾಮಾನ್ಯವಾಗಿ ಹಳೆಗನ್ನಡ ಓದಿದರೆ ಹೊಸಗನ್ನಡ ಅರ್ಥನೇ ಆಗೋದಿಲ್ಲ, ಮತ್ತೆ ಓದಕ್ಕೆ ಬರಲ್ಲ. ಎಷ್ಟೋ ಸಲ ಓದಿದರೆ ಅರ್ಥ ಆಗೋದಿಲ್ಲ, ದೃಷ್ಟಾಂತ ಅಷ್ಟೇ ಇದು, ಅದಕ್ಕೆ ಸಂಬಂಧನೇ ಇಲ್ಲ. ವೇದದ ಭಾಷೆ ಅನಾದಿನಿತ್ಯವಾದ ಭಾಷೆ. ಆ ಭಾಷೆಯಲ್ಲಿ ಸುಮ್ಮನೆ ಓದಿದಾಗ ಅರ್ಥಕ್ಕೂ ನಿಜವಾದ ಅರ್ಥಕ್ಕೂ ಸಂಬಂಧನೇ ಇರೋದಿಲ್ಲ. ಅದೇ ಅದಕ್ಕೆ ಅಂದವರು ವೇದ ಭಾಷೆ ಬರಲಿಕ್ಕೆ ಏನು ಮಾಡಿಬಿಟ್ರು? ಅವರು ಈ ಅರ್ಥ ಇಟ್ಟು ಬರಲಿಕ್ಕೆ ಶುರು ಮಾಡಿದ್ರು. ಲೋಕದ ಅರ್ಥ ಬರಾಗ ಅದನ್ನು ಬರೆದ್ರೆ ಕೆಟ್ಟೋಗ್ಬಿಡುತ್ತ. ಲೋಕದರ್ಥ ಲೋಕದ ಗ್ರಂಥನೇ ಅಲ್ಲ ಅಂದಮೇಲೆ ಲೋಕದರ್ಥ ಮಾಡಬಾರದು ಅದಕ್ಕೆ. ಇವತ್ತು ನಾವು ಬಂಗಾರ ಯಾರೋ ಕೊಟ್ಟರು ತಕ್ಕಡಿ ತಂದುಬಿಟ್ಟ ತುಗಲಕ್ಕೋಸ್ಕರ, ಗತಿ ಏನಾಗುತ್ತೆ? ಅದರಿಂದ ಕೆ ಜಿ ಗಟ್ಟಲೆ ಲಾಸ್ ಆಗ್ತದೆ, ಲಾಭ ಆಗುತ್ತೆ ಕೆ ಜಿ ಗಟ್ಟಲೆ. ಅದಕ್ಕೆ ಎಂತ ತರ್ತಾನ ಅವನು? ಆ ತೂಕ ಮಾಡೋ ರೀತಿನೇ ಬೇರೆ, ಸೆನ್ಸಿಟಿವ್ ಬ್ಯಾಲೆನ್ಸ್ ತರ್ತಾನೆ ಅದರಲ್ಲಿ. ಗುಂಜಿ ಲೆಕ್ಕದಲ್ಲಿ ತೂಕ, ಗುಂಜಿ ಗೊತ್ತಲ್ಲ ಅದು, ವೇಟ್ ಲೆಸ್ ಇದ್ದಷ್ಟು ಅಷ್ಟು ಲೈಟ್ ಅದು ಗುಂಜಿ ಅಂತ ಹೇಳಿ, ಅಷ್ಟು ಬೆಲೆ ಇದೆ ಅದಕ್ಕೆ. ಒಂದು ಅದನ್ನು ಅಳತೆ ಮಾಡೋ ರೀತಿ ಆಗಿರುತ್ತದೆ, ಇದನ್ನು ಅಳತೆ ಮಾಡೋ ರೀತಿ. ಸುವರ್ಣ ಅಂದರೆ ಶಾಸ್ತ್ರ, ಶಾಸ್ತ್ರ ಯಾವಾಗಲೂ ಯಾವ ರೀತಿ ನಾವು ಅಳದಕ್ಕೆ ಹೋಗಬಾರ್ದು, ಅಕ್ಕಿ ಬೇಳೆ ಅಳದಾಗ ಧಾನ್ಯ ಅಳದಾಗ ಅಳಿಬಾರದು. ಅದಕ್ಕಾಗಿ ಈ ರೀತಿ ಆಚಾರ್ಯನೆಲ್ಲ ಮಾಡಿ ತೋರಿಸಿದರು. ಸುಮಾರು ಋಗ್ಭಾಷ್ಯಕ್ಕೆ ಇವೆಲ್ಲ ಸೇರ್ಬೇಕು ಆ್ಯಕ್ಚುಲಿ, ಆಚಾರ್ಯ ಋಗ್ಭಾಷ್ಯದಲ್ಲಿ ಸೇರಿಸ್ಬೇಕು. ಋಗ್ಭಾಷ್ಯದಲ್ಲಿ ಸೇರಿಸಿ ಯಾರು ಅರ್ಥ ಮಾಡೋಕ್ಕೆ ಹೋಗೋದಿಲ್ಲ, ಯಾಕೆ ನಮ್ಮಲ್ಲಿ ಸ್ಟಡಿನೇ ಭಾಳ ಕಡಿಮೆ. ಮೊದಲೇದು ಓದೋದೇ ಇಲ್ಲ ಅವನ, ಓದಿದರೆ ಅನ್ವಯ ಮಾಡೋದು, ಅಪ್ಲೈ ಮಾಡೋದು, ಬೆಳೆಸೋದು ಯಾವ ಮಾಡೋದೇ ಇಲ್ಲ. ಉಪತೇಗಾ ಯುವಾಕರಂ ಋಣೀಶ್ವ ದುಹಿತರ್ ದಿವಹ ರಾತ್ರಿ ಸ್ತೋಮಂ ನ ಜಿಗ್ಯುಷೇ. ಇನ್ನು ಮುಗಿಲಿಲ್ಲ, ಇನ್ನು ಇದೆ, ನಾಳೆ ಮುಗಿಸೋಣ. ಓಂ ಜನ್ಮಾದ್ಯಸ್ಯ ಯತೋ, ನಾಳೆ ಬೇಡ, ಇಂದಿನಿಂದ ಒಟ್ಟಿಗೆ ಶನಿವಾರನೇ ಪಾಠ ಮಾಡೋಣ. ಮತ್ತೆ ನಾಳೆ ವರ್ಷದ ಕೊನೆಯ ಅಮಾವಾಸ್ಯೆ, ನಾಡಿದ್ದು ಪಾಡ್ಯ, ಇದು ಹಳೆ ವರ್ಷದ ಹೊಸ ಕೊನೆಯ ದಿವಸ, ಅದು ಹೊಸ ವರ್ಷ.